ಹೇಳಿ ದುರ್ಯೋಧನ ದುರ್ಯೋಧನ ಭೀಮನಿಗೆ ವಿಷ ಹಾಕ್ತಾನೆ, ಅರಿಸ್ಕೊಂಡು ಬಿಡ್ತಾನೆ. ಇದು ಅರ್ಜುನ ವಿಷ ಹಾಕಿದ ಕಥೆ ಬರೋದಿಲ್ಲ. ಯಾರಿಗೂ ವಿಷ ಹಾಕಿಲ್ಲ, ಇಬ್ಬರಿಗೆ ವಿಷ ಹಾಕಿದ್ದು. ಒಬ್ಬ ಕೃಷ್ಣ ಆತ ಹರಿ, ಇನ್ನೊಬ್ಬ ಭೀಮ ಆತ ವಾಯು. ಅದು ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವಕ್ಕೆ ಜನ ವಿಷ ಹಾಕ್ತಾರೆ ಅಂತ ಅರ್ಥ. ಅವೆರಡು ತತ್ವಗಳಿಗೇನೆ ವಿಷ ಹಾಕೋದು. ಅವರೇನ್ ಮಾಡ್ತಾರೆ, ಅವನು ಗೆದ್ದು ನಿಂತು ಬಿಟ್ಟಿದ್ದಾರೆ. ಅರ್ಜುನಿಗಿಂತ ಪ್ರಸಂಗ ಬರಲೇ ಇಲ್ಲ, ಭೀಮನಿಗೆ ಮಾತ್ರ ಬಂದಿತ್ತು. ಆಶ್ಚರ್ಯ ಅಂದ್ರೆ ಕೃಷ್ಣನಿಗೆ ವಿಷ ಹಾಕಿದ ಪೂತನೇ ಕೃಷ್ಣನಿಂದಲೇ ಸತ್ತು, ಭೀಮನಿಗೆ ವಿಷ ಹಾಕಿದ ದುರ್ಯೋಧನ ಭೀಮನಿಂದನೇ ಸತ್ತ. ಇಬ್ರು ಸತ್ತಿದ್ದು ಹಾಗೇನು, ಯಾರಿಗೆ ವಿಷ ಹಾಕಿದ್ರೋ ಅವರಿಂದನೇ ಸತ್ತಿದ್ದ. ಅಂತ ಕೃಷ್ಣ ಹಾಲು ಮೊಸರು ಬೆಣ್ಣೆ ಎಲ್ಲ ಬೆಣ್ಣೂ ತಿಂತಿದ್ದ, ಅದೇ ರೀತಿಯಲ್ಲಿ ವಿಷವನ್ನು ತಿಂದ. ಭೀಮಸೇನ ಏನ್ ಬೇಕಾದ್ರೆ ತಿಂತಿದ್ದ, ವಿಷವನ್ನು ತಿಂದ. ಅಂದ್ರೆ ಒಳ್ಳೇದನ್ನು ತಿನ್ನಲಕ್ಕೂ ತಯಾರು, ಇದನ್ನು ತಿನ್ನಲಕ್ಕೂ ತಯಾರು. ಅವರನ್ನ ಜಿತೇಂದ್ರಿಯರು ಅಂತ ಕರೆಯೋ. ಅಂತ ಭೀಮಸೇನ ಇಡೀ ಕೃಷ್ಣ ಗೀತೋಪದೇಶ ಮಾಡ್ತಾ ಇದ್ದಾನೆ. ನೋಡು ಅರ್ಜುನ, ಇಂದ್ರಿಯನ ಹತೋಟಿ ಇರಬೇಕು ಅಂತ ಹೇಳ್ತಾನೆ. ಯಾಕೆ ತನಗೆ ಹತೋಟಿ ಇದೆ, ಅದು ಹೇಳ್ತಾನಲ್ಲ ಕೇಳಲೇಬೇಕಾಗತ್ತ. ಯಾವನು ಹತೋಟಿ ಇದ್ದು ಮಾತಾಡ್ತಾನೆ ಅವನು ಮಾತು ಎಫೆಕ್ಟಿವ್ ಆದ ಹಾಗೆ ಬೇರೆ ಹೇಳಿದ್ರೆ ಎಫೆಕ್ಟಿವ್ ಆಗೋದಿಲ್ಲ. ಇಂದ್ರನಿಗ್ರಹ ಮಾಡು ಅಂತ ಕೃಷ್ಣ ಹೇಳ್ತಾನಲ್ಲ, ಕೃಷ್ಣ ಯಾರು? ಋಷಿಕೇಶ. ಅವನು ಕೃಷ್ಣ ಋಷಿಕೇಶ. ಋಷಿಕೇಶ ಅಂದ್ರೆ ಅರ್ಥ ಹೇಳಿದ್ದೇನೆ ಈಗಾಗಲೇ. ಋಷಿಕ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ಈಶ ಅಂದ್ರೆ ಗೆದ್ದವನು ಅಂತ ಅರ್ಥ, ಋಷಿಕೇಶ ಅಂದ್ರೆ ಇಂದ್ರಿಯೇಶ ಅಂತ ಅರ್ಥ, ಸರ್ವೇಂದ್ರಿಯ ಪ್ರವರ್ತಕ ಅಂತ ಅರ್ಥ. ಸರ್ವೇಂದ್ರಿಯ ಪ್ರವರ್ತಕನಾದ ಕೃಷ್ಣ ಅರ್ಜುನನಿಗೆ ಇಂದ್ರಿಯ ನಿಗ್ರಹ ಮಾಡು ಅಂತ ಹೇಳ್ತಾ ಇದ್ದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಾನು ಏನು ಮಾಡಿದ್ದಾನೋ ಅದನ್ನು ನೀನು ಮಾಡು ನನ್ನ ಅನುಗ್ರಹದಿಂದ ಅಂತ ಕೃಷ್ಣ ಸಾರ್ತಾ ಇದ್ದಾನೆ. ಈ ರೀತಿ ಕೃಷ್ಣ ಉಪದೇಶ ಮಾಡಿದ್ದನ್ನ ನೂರಕ್ಕೆ ನೂರಷ್ಟು ಅನುಸಂಧಾನಕ್ಕೆ ತಂದಿದ್ದಾರು ಅಂದ್ರೆ ಆ ಭೀಮಸೇನ ಅದನ್ನು ಮರಿಬಾರ್ದು. ಅರ್ಜುನಾದಿಗಳು ನೂರಕ್ಕೂ ತಂದಿಲ್ಲ, ತಂದ್ರೆ ಹೇಳಬೇಕಾಗ್ತಿದ್ದಿಲ್ಲ ಕೃಷ್ಣ. ಈಗ ಹೇಳ್ತಾ ಇದ್ದಾನೆ ಅರ್ಜುನ ಈಗಾಗಲೇನೆ, ಅದ್ಮೇಲೆ ಆತ ನೂರಕ್ಕೂ ತಂದಿಲ್ಲ. ಆದ್ರೆ ನೂರಕ್ಕೆ ನೂರಷ್ಟು ಅನುಷ್ಠಾನಕ್ಕೆ ತಂದಿದ್ದಾರು ಅಂದ್ರೆ ಭೀಮಸೇನ ಒಂದೇನೆ. ಇಡೀ ಮಹಾಭಾರತದಲ್ಲಿ ಭೀಮಸೇನ ಪಾತ್ರ ಅಂತ ವಿಚಿತ್ರವಾದ ಪಾತ್ರ. ಅದು ಎಲ್ಲಿ ಬಂದಿದೆ ಅಂದ್ರೆ ಹಿಂದೆ ಹೇಳಿದ್ದೇನೆ ಈಗಾಗಲೇ. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನ ಕಾಪಾಡಕ್ಕೆ ನಿಂತಿದ್ದಾನಾದ್ದರಿಂದ ಪಾಂಡವರ ಸೈನ್ಯ ನಮ್ಮನ್ನು ಗೆಲ್ಲಲಿಕ್ಕೆ ಅತ್ಯಂತ ಸಮರ್ಥ. ದುರ್ಯೋಧನೆ ಒಪ್ಪಿಕೊಂಡ ಮಾತಿದವು. ಯಾವನು ವಿಷ ಹಾಕಿದ್ದಾನೆ ಭೀಮನಿಗೆ ಆತ ಹೇಳ್ತಾನೆ, ಈ ಭೀಮ ಕಾಪಾಡಕ್ಕೆ ನಿಂತಾಗ ಏನು ಮಾಡಲಿಕ್ಕಾಗೋದಿಲ್ಲ, ಗೆದ್ದೇ ಗೆಲ್ತಾರೆ ಪಾಂಡವರು ಅಂತ ರಹಸ್ಯ ಹೇಳಿಬಿಡ್ತಾನೆ. ಮುಂದೆ ಹಾಗೆ ನಡೆಯುತ್ತೆ. ಅಂದ್ರೆ ಮಹಾಭಾರತದ ಕಥೆ ನಮ್ಮ ಮುಂದೆ ಇರಬೇಕು, ಗೀತೆಯ ತತ್ವ ನಮ್ಮ ಮುಂದೆ ಇರಬೇಕು. ಆಗ ಕಥೆಯನ್ನ ತಾತ್ವಿಕವಾಗಿ ಹೇಗೆ ನೋಡ್ಲಿಕ್ಕೆ ಬರುತ್ತೆ ನಮಗೆ ಅರ್ಥ ಆಗುತ್ತೆ. ಇವತ್ತು ಮಹಾಭಾರತ ಕಥೆ ಗೊತ್ತಿದ್ದವರು ಇದ್ದಾರೆ, ಗೀತೆ ಓದ್ದವರು ಇದ್ದಾರೆ, ಆದರೆ ಕಥೆಗೆ ಯಾವ ತತ್ವಕ್ಕೆ ಯಾವ ಕಥೆ ದೃಷ್ಟಾಂತ ಅಂತ ನೋಡೋ ಬುದ್ಧಿ ಮಾತ್ರ ಜನಗಳಿಗೆ ವಿಶೇಷವಾಗಿ ಬಂದಿಲ್ಲ. ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಇದೆಲ್ಲ ತೋರಿಸ್ತಾ ಬರ್ತಾರೆ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತ. ವಾಯುದೇವರೊಬ್ಬರೇನೆ ಯಾವ ಕಾಲಕ್ಕೂ ಕೂಡ ಇಂದ್ರಿಯಗ್ರಹವನ್ನು ಕಳ್ಕೊಳ್ಳದೇನೆ ನೂರಕ್ಕೆ ನೂರರಷ್ಟು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಪಡೆದ ವ್ಯಕ್ತಿ ಅವರೊಬ್ಬರೇ ಅಂತ ಹೇಳಿದ್ದಾರೆ. ಮಹಾಭಾರತ ನಮ್ಮಿಂದ ಇದೆಯಲ್ಲ. ಈಗ ತುಂಬಿದ ಸಭೆ, ದ್ರೌಪದಿಗೆ ಅವಮಾನ ಮಾಡಲಿಕ್ಕೆ ಹೊರಟಿದ್ದಾರೆ, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ, ಒಬ್ಬರಿಗೂ ಧೈರ್ಯ ಇಲ್ಲ ಮಾತಾಡಲಿಕ್ಕೆ. ತಕ್ಷ್ಣ ಭೀಮಸೇನ ಹೇಳ್ತಾನೆ, ಎಂತ ಕೆಲಸ ಮಾಡ್ತಿದ್ದೀರಿ? ಭೀಷ್ಮರು ಸುಮ್ಮನೆ ಕೂತಿದ್ದಾರೆ, ಆಶ್ಚರ್ಯ. ದ್ರೋಣರು ಸುಮ್ಮನೆ ಕೂತಿದ್ದಾರೆ, ಅಶ್ವತ್ಥಾಮರು ಸುಮ್ಮನೆ ಕೂತಿದ್ದಾರೆ, ಭೀಮ ಕೊಡೋದಿಲ್ಲ. ಹಲೋ ದುರ್ಯೋಧನ, ನೀನು ಧರ್ಮವನ್ನ ಧರ್ಮಿಷ್ಠರನ್ನ ರೀತಿ ಅವಮಾನಿಸ್ತಾ ಇದ್ದೀಯಲ್ಲ, ನನ್ನ ಮೇಲೆ ಯುದ್ಧಕ್ಕೆ ಬಾ, ಎಲ್ಲರೂ ಬನ್ನಿ, ಒಟ್ಟಿಗೆ ಬನ್ನಿ, ನಿಮ್ಮನ್ನೆಲ್ಲ ಮೃತ್ನಾಮಿವಹ ಪಾದ ತಲೆಯರ ಸರ್ವಾನ್ ಅಂಗಾಗಿಲಿ ಹಸಿಗೆ ಹಾಕಿಬಿಡ್ತೇನೆ. ಇಂಥ ಮಾತನ್ನ ಭೀಮನ ಹೊರತು ಬೇರೆ ಯಾರು ಹೇಳಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ ಅನ್ನ ಮಾತು ತಿಳಿ. ದುರ್ಯೋಧನ ನಡಿಗೆ ಹೋಗ್ತಾನೆ ಸಭೆಯೊಳಗ, ದ್ಯೂತ ಆಡಿ ಗೆದ್ದೆ ಅಂತ ಅಹಂಕಾರ ಪಟ್ಟಿದ್ದ ದುರ್ಯೋಧನ ಭೀಮನ ಮಾತನ್ನು ಕೇಳಿದ ತಕ್ಷಣ ನಡಿಗೆ ಹೋಗ್ತಾ ಇದ್ದಾನೆ. ಅಂಥ ವಿಚಿತ್ರವಾದ ಹಿರಿಮೆ ಭೀಮಸೇನ ಹಿರಿಮೆ. ಇದೆಲ್ಲ ನಾವು ಮತ್ತೆ ಮತ್ತೆ ನೋಡಿದಾಗ ಯಾವ ಸಂದೇಶವನ್ನು ಗೀತೆ ಹೇಳುತ್ತೋ ಆ ಸಂದೇಶಕ್ಕೆ ದೃಷ್ಟಾಂತವನ್ನಾಗಿ ಸ್ವತಃ ಭೀಮನ ಪಾತ್ರವನ್ನು ಮುಂದಿಟ್ಟಿ. ಅಂದ್ರೆ ಭಗವದ್ಗೀತೆ ಯಾವುದೇ ಫಲ ಕೇಳಬಾರದು ಅಂತ ಬಂತಲ್ಲ, ಭೀಮ ಎಲ್ಲರೂ ಫಲ ಕೇಳಿದ್ದಾನೆ, ಲೆಕ್ಕ ಹಾಕಿ ನೋಡೋಣಂತೆ. ಅರ್ಜುನ ಫಲ ಕೇಳಿದ್ದಾನೆ, ರುದ್ರದೇವನ ಆರಾಧನೆ ಮಾಡಿದ, ಏನು ಬೇಕು ಅಂತ ಕೇಳಿದ್ರು, ಪಾಶುಪದಾಸ್ತ್ರ ಕೊಡಿ ಅಂತ ಕೇಳೇಬಿಟ್ಟ. ಸೊ ಫಲ ಕೇಳಿಬಿಟ್ಟ ಅರ್ಜುನ. ಈಗಾಗಲೇ ಇನ್ನು ಎಲ್ಲರೂ ಫಲ ಕೇಳಿದವರೇನೆ. ಕರ್ಣ ದೊಡ್ಡ ತ್ಯಾಗ ಮಾಡ್ತಾನೆ ಪಾಪ, ಇಂದ್ರದೇವರು ಬರ್ತಾರೆ, ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ, ಏನು ಬೇಕು ಅಂತ ಕೇಳಿದರೆ ನಿನ್ನ ಕವಚ ಕುಂಡಲ ಬೇಕು ಅಂತ ಕೇಳ್ತಾನೆ, ಕೊಟ್ಟು ಬಿಡ್ತಾನೆ. ದೊಡ್ಡ ತ್ಯಾಗ, ಸಾಮಾನ್ಯ ತ್ಯಾಗ, ದೊಡ್ಡ ತ್ಯಾಗ ಅದು ಒಂದು. ಆಗ ಇಂದ್ರದೇವರು ಕೇಳ್ತಾರೆ, ಭಲೇ ಕರ್ಣ, ಕವಚ ಕುಂಡಲದಂತಹ ವಸ್ತುಗಳನ್ನು ಕೊಟ್ಟುಬಿಟ್ಟೆಯಲ್ಲ, ನನಗೆ ಭಾರಿ ಖುಷಿ ಆಯಿತು, ನೀನು ಏನು ವರ ಬೇಕು ಕೇಳಿಕೊ ಅಂತ ಹೇಳ್ತಾನೆ. ಕರ್ಣ ಕವಚ ಕುಂಡಲ ಕೊಟ್ಟು ಗೆದ್ದ, ವರ ಕೇಳಿ ಸೋತ, ನಷ್ಟ ವರ ಕೇಳೇ ಬಿಡ್ತಾನೆ. ಏನು ಬರಬೇಕು ಅಂತ ಕೇಳಿದ್ರೆ ಶಕ್ತಾಯುಧ ಕೊಡಿ ಅಂತ ಕೇಳಿಬಿಡ್ತಾನೆ, ಕೊಟ್ಟು ಬಿಡ್ತಾನೆ, ಕರ್ಣನ ಶಕ್ತಿ ಹೋಗಿಬಿಡ್ತಾನೆ. ಶಕ್ತಾಯುಧ ಕೊಟ್ಟದ್ದು ಶಕ್ತಿ ಶಕ್ತಿ ಪಡ್ಕೊಂಡ ಇರೋ ಶಕ್ತಿ ಕಳ್ಕೊಂಡ, ಇದು ಆಶ್ಚರ್ಯ. ಆ ಶಕ್ತಿ ಬಂತು, ಅಂತ ಶಕ್ತಿ ಹೋಗಿಬಿಡ್ತು ಕರ್ಣನ. ಈ ರೀತಿ ಭೀಮ ಎಲ್ಲರೂ ಕೇಳಿದ್ದಾನೆ, ಯೋಚನೆ ಮಾಡಿ. ಭೀಮ ಎಲ್ಲೆಲ್ಲೂ ಕೇಳಿಲ್ಲ ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ಭಗವದ್ಗೀತೆಯ ಭೀಮರ ಪಾತ್ರ ಪರ್ಯಾಪ್ತಂ ತಿದಮೇತೇಶಾಂ ಬಲಂ ಭೀಮಾಭಿರಕ್ಷಿತ ಅನ್ನೋ ಪಾತ್ರ ದುರ್ಯೋಧನ ಪೇರು ತಕ್ಷಣ ಕೂತಿದೆ ಅವನಿಗೆ. ಅವನಿಗೆ ಗೊತ್ತು ಅರ್ಜುನನ್ನು ಗೆಲ್ಲಬಹುದು, ಪಾಶುಪತಾಸ್ತ್ರ ಕೇಳ್ಕೊಂಡಿದ್ದಾನೆ, ಅಂತೂ ಕೇಳ್ಕೊಂಡಿದ್ದಾನೆ, ಅವನ ದಾರಿ ತರಬಹುದು ಅಂತ ಅನಿಸಿ ನಮ್ಮನ್ನು ಕೇಳಬಹುದು ಒಂದಲ್ಲ ಒಂದು ದಿವಸ. ಆದರೆ ಆದ್ರೆ ಭೀಮನ ಏನು ಮಾಡಲಿಕ್ಕಾಗೋದಿಲ್ಲ, ಯಾರ ಮುಂದೆನೂ ಕೇಳಿಲ್ಲ, ಅವರವ್ರ ಮುಂದೆ ಕೇಳಿಲ್ಲ ಅಲ್ಲ, ಕೃಷ್ಣನ ಮುಂದೆ ಭೀಮಸೇನೆ ಕೇಳಿಲ್ಲ. ಏನು ಆಶ್ಚರ್ಯ ಇದು, ಕೃಷ್ಣನ ಮುಂದೆ ಕೇಳೋದಿಲ್ಲ, ಕೃಷ್ಣ ನನ್ನ ಅನುಗ್ರಹ ಹೊಂದಿರಲಿ ಅಂತಾನೆ ಹೊರತು ಫಲ ಬೇಕು ಅಂತ ಕೇಳೋದಿಲ್ಲ. ಆದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಶ್ಲೋಕ ಅರ್ಥ ಆಗಬೇಕೋ ಭೀಮನ ಪಾತ್ರನೇ ನೋಡಬೇಕು, ಇಂದ್ರಿಯ ನಿಗ್ರಹದ ವಿಷಯ ಅರ್ಥ ಆಗಬೇಕೋ ಭೀಮನ ಪಾತ್ರವನ್ನೇ ನೋಡಬೇಕು. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಎಂಥ ಆಶ್ಚರ್ಯ ಇದು, ಈ ರೀತಿ ಭೀಮನ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯನ್ನು ಪೂರ್ಣವಾಗಿ ಪಾಲಿಸಿದ ತತ್ವವನ್ನು ಅನುಷ್ಠಾನ ಮಾಡಿದ ವ್ಯಕ್ತಿಗಳಿದ್ದಾರೋ ಅಂತ ಕೇಳಿದ್ರೆ ಭೀಮ ಇದ್ದೇ ಇದ್ದಾನೆ ಅಂತಾಯ್ತು. ರಾಮಾಯಣಕ್ಕೆ ಹೋದ್ರೆ ಹನುಮಂತ ಇದ್ದಾನೆ ಅಂತಾಯ್ತು. ರಾಮಾಯಣದಲ್ಲಿ ಹನುಮಂತ ಮಾತ್ರ ಆಗಿದ್ದು, ಮಹಾಭಾರತದಲ್ಲಿ ಭೀಮಸೇನ ಮಾತ್ರ ಆಗಿದ್ದು, ಮತ್ತು ಇಬ್ರು ಇದ್ದಾರಲ್ಲ ಅಂತ ಕೇಳಿದರೆ ಇಬ್ರಿಲ್ಲ, ಇಬ್ರು ಒಬ್ಬರೇ ಆದ್ರಿಂದ ಒಬ್ಬರೇ ಇರೋದು ಅಂತ ಅರ್ಥ. ಹನುಮಂತನೇ ಭೀಮಸೇನಾದ್ದರಿಂದ, ಆ ಹನುಮಂತನೇ ಭೀಮಸೇನಾದ್ದರಿಂದ ಅವರಿಗೆ ಮಾತ್ರ ಸಾಧ್ಯವಾಯಿತು, ಬೇರೆಯವರು ಸಾಧ್ಯವಾಗಲಿಲ್ಲ. ಮತ್ತೆ ನಾವೇನ್ ಮಾಡಬೇಕಾಗ, ಯಾರಿಗೆ ಸಾಧ್ಯವಾಗಿದೆಯೋ ಅವರನ್ನು ಗುರುಗಳನ್ನು ಮಾಡಿಕೊಂಡ್ರೆ ಮುಗಿದೋಗುತ್ತಷ್ಟೇ. ನಮಗೆ ವಿಷಯ ಗೊತ್ತಿಲ್ಲ, ಯಾರಿಗೋ ಗೊತ್ತಿದೆ ಅವನು ಕೇಳ್ತೇವಲ್ಲ, ಆ ಥರ ಗೊತ್ತಿಲ್ಲದವನು ಶಿಷ್ಯ, ಗೊತ್ತಿದ್ದವನು ಗುರು. ಅನುಷ್ಠಾನ ಮಾಡುತ್ತಲ್ಲ ಭೀಮಸೇನ ಗುರು, ನಾವು ಶಿಷ್ಯರಾದ್ರೆ ಮುಗಿದ ಹೋಗುತ್ತೆ ಅಲ್ಲಿಗೆ ಕಥೆ. ಇದು ನಮ್ಮ ಜೀವನದ ಸಾರ್ಥಕ್ಯ. ನಮಗೆ 100 ಕಿಲೋಮೀಟರ್ ಹೊಲಕ್ಕೆ ಬರೋದಿಲ್ಲ, 150 ಕಿಲೋಮೀಟರ್ ಹೊಲಕ್ಕೆ ಬರೋದಿಲ್ಲ, 500 ಕಿಲೋಮೀಟರ್ ಹೊಲಕ್ಕೆ ಬರೋದಿಲ್ಲ. ಆದ್ರೆ ಪ್ಲೇನ್ ಹೋಗುತ್ತೆ, ನಾವು ಕುತ್ಕೊಂಡು ಬಿಟ್ರೆ ನಾವು ಹಾರಿಬಿಡ್ತೇವಲ್ಲ, ಆ ಟೈಪ್ ಅದು. ಇವತ್ತು 500 ಕಿಲೋಮೀಟರ್ ಹೊಲಕ್ಕೆ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಪ್ಲೇನ್ ಅಲ್ಲಿ ಕೂತ್ರೆ ಸರ್ರ ಅಂತ ಹೋಗಿಬಿಡುತ್ತೆ. ಇವತ್ತು ಮಾಡ್ತಕ್ಕಂಥ ಭೀಮನನ್ನು ಆಶ್ರಯಿಸಿ ಬಿಟ್ರೆ ಆಗ ಖಂಡಿತವಾಗಿ ನಾವು ಯಶಸ್ಸನ್ನು ಗಳಿಸಬಹುದು. ಅದಕ್ಕೆ ಹನುಮಂತನ ಆರಾಧನೆ ಅದಕ್ಕೆ ಬಂದಿತ್ತು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನೋ ಮಾತು ನಮಗೆ ಅರ್ಥವಾದಾಗ ಲಕ್ಷ್ಮಣಂ ಶಿರಸಾ ನಮಾಮಿ ಅನ್ನೋದಿಲ್ಲ, ನಾವು ಸುಗ್ರೀವಂ ನಮಾಮಿ ಅಂತ ಅನ್ನೋದೇ ಇಲ್ಲ, ವಾಲಿಂ ನಮಾಮಿ ಅನ್ನೋದೇ ಇಲ್ಲ. ಪುಣ್ಯ ರಾವಣಂ ನಮಾಮಿ ಅನ್ನೋ ಮೂರ್ಖರಿದ್ದಾರಷ್ಟೇ, ಅದೇನು ಮಾಡೋಕ್ಕಾಗೋದಿಲ್ಲ. ರಾವಣನ ಹೀರೋ ಮಾಡಿದ ಜನಗಳಿದ್ದಾರೆ, ಮಹಾಪಾಪಿಗಳು. ಆದರೆ ಶ್ರೀರಾಮದೂತಂ ಶಿರಸಾ ನಮಾಮಿ, ಈ ಹನುಮಂತನ ಪಾತ್ರವನ್ನು ಅರ್ಥ ಮಾಡಿಕೊಂಡವರಿಗೆ ಭಗವದ್ಗೀತೆಯ ಉಪದೇಶದ ಒಂದು ಪರಿಣಾಮ ಎಷ್ಟು ಉಜ್ವಲ, ಎಷ್ಟು ಅದ್ಭುತ ಅನ್ನೋದು ಮನವರಿಕೆಯಾಗುತ್ತೆ. ಇವತ್ತಿಷ್ಟು ನೋಡಿ, ನಾಳೆ ದಿವಸ ಮುಂದಿನ ಶ್ಲೋಕಗಳು, ಬಹಳ ಅಪೂರ್ವ ಶ್ಲೋಕಗಳು. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಮನುಷ್ಯ ಹೇಗೆ ಕೆಡ್ತಾನೆ ಎಂಬುದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತಾರೆ, ಹೇಗೆ ಉದ್ಧಾರವಾಗಬೇಕು ಅಂತ ಹೇಳ್ತಾ ಬರ್ತಾರೆ. ನಾಳೆ ಅದನ್ನ ಸಾಯಂಕಾಲ, ಇವತ್ತು ಸ್ವಲ್ಪ ತಡ ಆಯಿತು, ಮಳೆ ಮೊದಲಾದ ಕಾರಣದಿಂದ ಸ್ವಲ್ಪ ತಡೆಯಾಗಿದೆ. ನಾಳೆ ದಿವಸ ಹಾಗಾಗಲಿಕ್ಕಿಲ್ಲ, ಸರಿಯಾಗಿ 7 ಗಂಟೆಗೆ ಪ್ರವಚನ ಮುಂದುವರಿಸಿ ಈ ಬಾರಿಯ ಪ್ರವಚನದಲ್ಲಿ 2ನೇ ಅಧ್ಯಾಯ ಮುಗಿಸಲೇಬೇಕು ಅಂತ ಹೇಳಿದೆ, ಮುಗದೆ ಮುಗಿಯುತ್ತೆ ಕೂಡ. ಆ ರೀತಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.